శ్రీమదానందీర్తిందృదంబరి యద్వచంద్రికా స్వాంతసంతాపం వణితేకరవాణ్యం చరణో ప్రతి సర్వదా మద్వాక్యసరణిర్భూయా శ్రీమదాచార్యభావరాయ భజకానిష్టహరాయ పురవైరిణి భవాయ భవతే భూయా శివాయ శరసా ఉమేషాద్యాసురాహం నారాయణ నమస్కృత్య నరం దైవ నరోత్తమ దేవీం సరస్వతీం గ్రహసం తపో కళ్యాణద్భుతగాత్రాయత్రరాయిణి శ్రీమద్వేంకటరథాయ శ్రీనివాసాయ ఆనందతీర్థవరదే దానవరణ్య పావనే జ్ఞానదాయిని సర్వేశే శ్రీనివాసే అస్తు మే నమః. వనభోజన ಭಾತೃಹವನ ಇದನ್ನು ಮಾಡತಕ್ಕಂಥ ಉದ್ದೇಶವನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಇದನ್ನು ಮುಖ್ಯವಾಗಿ ಮೂರು ಕಾರಣಕ್ಕೋಸ್ಕರ ಮಾಡ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಇದು ಚಾತುರ್ಮಾಸ್ಯವ್ರತ ಮುಗಿದಿದೆ. ಆ ಚಾತುರ್ಮಾಸ್ಯವ್ರತದಲ್ಲಿ ನಮಗೆ ಅಜ್ಞಾನಾದಿಗಳ ಕಾರಣದಿಂದ ಅಥವಾ ಆಪತ್ತಿನ ಕಾರಣದಿಂದ ವ್ರತ ಭಂಗವಾಗಿದ್ರೆ ಅದರ ಪರಿಹಾರಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಒಂದು ಕಾರಣ. ಯಾವುದೇ ಕಾರಣದಿಂದ ನಮಗೆ ವ್ರತ ಭಂಗ ಆಗಿರಬಹುದು, ಅನಾರೋಗ್ಯಾದಿಗಳಿಂದ ಅಥವಾ ಅಜ್ಞಾನಾದಿಗಳಿಂದ ಅಥವಾ ಬಲಾತ್ಕಾರದಿಂದ ಯಾವುದೋ ಕಾರಣದಿಂದ ವ್ರತ ಭಂಗವಾಗಿದ್ರೆ ಅದರ ಪರಿಹಾರಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಒಂದು ಕಾರಣ. ಇನ್ನೊಂದು ಕಾರಣ, ಚಾತುರ್ಮಾಸ್ಯ ವ್ರತ ದೊಡ್ಡ ಯಜ್ಞ. ಯಾವುದೇ ಯಜ್ಞಕ್ಕೆ ಅವಭೃತ ಸ್ನಾನ ಅಂತಿರುತ್ತೆ, ಅದು ಆದಾಗಲೇ ಯಜ್ಞ ಮುಗಿಯೋದು, ಅದಕ್ಕಿಂತ ಮುಂಚೆ ಯಜ್ಞ ಮುಗಿಯೋದಿಲ್ಲ. ಚಾತುರ್ಮಾಸ್ಯ ವ್ರತದ ಅವಭೃತ ಸ್ನಾನದಂತೆ ಇರತಕ್ಕಂಥದ್ದು ಈ ಒಂದು ಧಾತ್ರಿ ಹವನ ವನಭೋಜನ. ಇನ್ನು ಮೂರನೆಯ ಕಾರಣ ಅಂತ ಕೇಳಿದರೆ, ಯಾವುದೇ ಒಂದು ಕಾರಣದಿಂದ ನಾವು ಚಾತುರ್ಮಾಸ್ಯವಲ್ಲದೇನೆ ಬೇರೆ ದಿವಸಗಳಲ್ಲೂ ಕೂಡ ಅಭಕ್ಷ ಭಕ್ಷಣಾದಿಗಳನ್ನು ಮಾಡಿದರೆ ಆ ದೋಷದ ಪರಿಹಾರಕ್ಕೋಸ್ಕರವಾಗಿ, ಬೇರೆ ಯಾವುದೋ ಕಾರಣದಿಂದ ಉಳಿದ ದಿವಸಗಳಲ್ಲಿ ನಿಶ್ಚಿತ ಪದಾರ್ಥವನ್ನು ತಿಂದಿದ್ರೆ, ನೈವೇದ್ಯಾದಿಗಳನ್ನು ಮಾಡದೆ ಪದಾರ್ಥ, ವಿಷ್ಣು ಮಾಡದೆ ಇರತಕ್ಕಂಥ ಪದಾರ್ಥ ನಮಗೆ ಅಜ್ಞಾತವಾಗಿ ಏನಾದರೂ ಬಂದಿದ್ರೆ ಅದರ ಪರಿಹಾರಕ್ಕೋಸ್ಕರವಾಗಿ ಈ ರಾತ್ರಿ ಹವನ. ಜ್ಞಾನಪೂರ್ವಕ ಮಾಡಿದ್ದಕ್ಕಲ್ಲ, ವೈಷ್ಣವೆಲ್ಲ ಬಿಟ್ಟುಬಿಟ್ಟು ವರ್ಷಕ್ಕೊಂದು ರಾತ್ರಿ ಹವನ ಮಾಡಿದರೆ ಅದಲ್ಲ, ಎಲ್ಲ ಹೋಗಿರ್ತಾರೆ ಅವ್ರು ಮಾಡಿರೋದೇ ನನಗೆ ಗೊತ್ತಿಲ್ಲ ಆ ವಿಷಯ, ಅವ್ರದ್ದು ತೊಗೊಂಡ್ಬಿಡ್ತಾರೆ. ಅದಕ್ಕೆಲ್ಲ ಪರಿಹಾರ ಮಾಡೋದಕ್ಕೋಸ್ಕರ ಇನ್ನೊಂದು ಕಾರಣ ಬಹಳ ಮುಖ್ಯವಾದ ಮತ್ತೊಂದು ಕಾರಣ ಅಂತ ಕೇಳಿದರೆ, ಯಾವುದೇ ಧಾನ್ಯಗಳನ್ನು ಉಪಯೋಗಿಸ್ಬೇಕಾದ್ರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಉಪಯೋಗಿಸ್ಬೇಕು. ಈ ದಕ್ಷಿಣಾಯನದ ಧಾನ್ಯಗಳೇನಿದೆ ಅದನ್ನು ಉಪಯೋಗಿಸಿದ ಮುಂಚಿತವಾಗಿ ಇವತ್ತು ತರ್ಪಣೆ ಮಾಡಬೇಕು ದೇವರಿಗೆ. ಇವತ್ತು ಹೊಸದಾಗ ಅಕ್ಕಿ ಬಂದಿರುತ್ತೆ, ಜೋಳ ಕಾಳು ಎಲ್ಲ ಕಾಳು ಬರುತ್ತೆ, ಎಲ್ಲ ಬರುತ್ತೆ, ಈಗ ಇದಕ್ಕೆ ದಿವತ್ತಿನಿಂದ ಮುಂಚೆ ಉಪಯೋಗಿಸಾಗಿದೆ. ಧಾತ್ರಿ ಉದಾಹರಣೆಗೆ ನೆಲೆ ಬಂದಿದೆ ಅಂತ ಹೇಳಿಬಿಟ್ಟು ಧಾತ್ರಿ ಅವನ ಮೊನ್ನೆ ಉತ್ಥಾನ ದ್ವಾಸೆಯಿಂದಲೇ ಪೂಜೆ ಮಾಡಬಹುದು ಮತ್ತು ಉಪಯೋಗಿಸಾಗಿಲ್ಲ. ಉತ್ಥಾನ ದ್ವಾಸೆ ಧಾತ್ರಿ ಪೂಜೆ ಮಾಡಬಹುದು, ಆದರೆ ಧಾತ್ರಿ ಉಪಯೋಗಿಸ್ಬೇಕಾದ್ರೆ ಈ ಧಾತ್ರಿ ಅವರ ದಿವಸ ಉಪಯೋಗಿಸ್ಬೇಕು. ಆ ಧಾತ್ರಿ ಒಂದು ಉಪರಕ್ಷಣ, ಎಲ್ಲ ನಾಣ್ಯಗಳ ಒಂದು ಧಾನ್ಯಗಳು ಕೂಡ ಉಪಯೋಗಕ್ಕೆ ಬರತಕ್ಕಂಥದ್ದು ದೇವರಿಗೆ ಅರ್ಪಿಸಿದ ಮೇಲೆ ಅದು ದೊಡ್ಡ ಸಮಾರಾಧನೆ ಇದ್ದು ನಮ್ಮನೆ ದೊಡ್ಡ ಪದ್ಧತಿ. ಯಾವುದನ್ನು ಕೂಡ ನೈವೇದ್ಯವನ್ನು ಅಡಿಗೆ ಮಾಡಿದ್ರೆ ನೈವೇದ್ಯ ಮಾಡೋದು ಒಂದು ಕ್ರಮ ಹೇಗೋ ಧಾನ್ಯಗಳನ್ನೇ ನೈವೇದ್ಯ ಮಾಡಿದಾಗ ಆತೇದಲ್ಲೊಂದು ಭಗವದರ್ಪಣದ ಕಾರ್ಯಕ್ರಮ ಇದೆ. ಹೀಗೆ ಅನೇಕ ದೃಷ್ಟಿಯಿಂದ ತಾತ್ರಿ ಹವನ ವನಭೋಜನ ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ. ಇನ್ನು ಲೌಕಿಕ ದೃಷ್ಟಿಯಿಂದ ವನಭೋಜನ ಮಾಡಬೇಕಾದ್ರೆ ವನ ಪ್ರೊಟೆಕ್ಟ್ ವನ ಅಂತಿರ್ಬೇಕಲ್ಲ, ಪ್ರತಿಯೊಬ್ಬರು ವನವನ್ನು ಸಂರಕ್ಷಣೆ ಮಾಡಿ ವನವನ್ನು ಸಂರಕ್ಷಣೆ ಮಾಡಿದರೆ ಮುಂದೆ ವಾನಪ್ರಸ್ಥರ ಆಗಕ್ಕೆ ಬರುತ್ತೆ. ವನವೇ ಇಲ್ಲ ವಾನಪ್ರಸ್ಥರ ಏನಾಗುತ್ತೆ, ಹೊರಗಡೆ ಇಲ್ಲದ ಹೋದ ಕಾಲಕ್ಕೆ ವಾನಪ್ರಸ್ಥರಾಗ ಸಂಭವನೆ ಬರೋದಿಲ್ಲ. ಅದಕ್ಕೂ ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಅರ್ಥ ಅಂದರೆ ಜೀವಾತ್ಮಪಾತಂ ಗೃಹಬಂಧಕೂತಂ ವನಂಗತೋ ಯದ್ಧರಿಮಾಶ್ರಯೇತ. ಪ್ರಹ್ಲಾದ ಹೇಳಿದ ಮಾತಿದು. ಹಿರಣ್ಯಕಶಿಪು ಕೇಳ್ತಾನೆ, ಏನು ಓದಿದ್ದು ಅಂತ ಕೇಳಿದ್ರೆ, ನಾನು ಓದಿದ್ದಿಷ್ಟೇ, ಕಿತ್ವಾತ್ಮಪಾತಂ ಗೃಹಬಂಧಕೂತಂ ವನಂಗತೋ ಯದ್ಧರಿಮಾಶ್ರಯೇತ. ಮನೆಗಳನ್ನ ಬಿಟ್ಟು ಕಾಡಿಗೆ ಹೋಗಿ ದೇವರನ್ನ ಹಿಡಿಬೇಕು ಅಂತ ಹೇಳಿದ್ರು. ಬಂದ್ಬಿಟ್ಟು ಧಾತ್ರಿ ಹವನದ ಪರಿಕಲ್ಪನೆ ಅಂದ್ರೆ ವನಭೋಜನ ಪರಿಕಲ್ಪನೆ ಉಂಟಲ್ಲ. ಹೊರಗಿದ ಸಾಮಾನ್ಯವಾದ ಅರ್ಥ ಏನು, ಮನೆಯಲ್ಲಿದ್ರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ವನಕ್ಕೆ ಹೋದ್ರೆ ಒಳ್ಳೆ ಪ್ರಶಾಂತವಾದ ವಾತಾವರಣ, ಅಂತಲ್ಲಿ ಧ್ಯಾನ ತಪಸ್ಸು ಮಾಡಲಿಕ್ಕೆ ಒಳ್ಳೆ ಯೋಗ್ಯವಾದಿರ್ತಕ್ಕಂಥ ಜಾಗವಾದ್ರಿಂದ ಮನಸ್ಸಿಗೆ ಏಕಾಗ್ರತೆ ಬರೋದ್ರಿಂದ ಅಲ್ಲಿ ಧ್ಯಾನ ಮಾಡಬೇಕು ಅಂತ ಒಂದು ಅರ್ಥ. ಮತ್ತೆ ಅದೇ ಮಾತಿಗೆ ಅರ್ಥ ಹೇಳ್ತಾ ಮುಂದೆ ಏಕಾಸ್ಕಂದಲ್ಲಿ ಹೇಳ್ತಾರೆ, ವನ ಅಂತ ಹೇಳಿದ್ರೆ ಬರೀ ವೃಕ್ಷಗಳು ಬೆಳೆದ ವನ ವನ ಅಲ್ಲ, ವನಂ ಸಜ್ಜನ ಸಂಗತಿ, ಸಜ್ಜನರ ಸಹವಾಸವನ್ನು ವನ ಅಂತ ಕರೆದಿದ್ದಾರೆ. ಸಜ್ಜನ ಹೇಗೆ ಗಿಡಗಳು, ಅನೇಕ ಗಿಡಗಳು ಸೇರಿದಾಗ ಒಂದು ವನ ಆಗುತ್ತೋ, ಅನೇಕ ಸಜ್ಜನರ ಗುಂಪನ್ನ ವನ ಅಂತ ಕರೆದಿದ್ದೆ. ನಿನ್ನ ನೋಡಲಿ ಬಂದವನಲ್ಲವೋ, ನಿನ್ನ ಮಹಾ ಪುಣ್ಯವಂತನ ದಿವ್ಯ ಚರಣ ನೋಡಲಿ ಬಂದೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ. ಅದು ಹೆಚ್ಚಿದರೆ ಜ್ಞಾನಿಗಳ ಸಂಘ ಜೊತೆಗಿದ್ರೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ಅದು ದೇವರನ್ನ ಚಿಂತನೆ ಮಾಡಲಿಕ್ಕೆ ಒಳ್ಳೆಯ ಕಾನ್ಸೆಪ್ಟ್. ಇದು ಶಾಸ್ತ್ರೀಯವಾದದ್ದು ಕಾನ್ಸೆಪ್ಟ್, ಅದು ಆಮೇಲೆ ಪಾಲ್ಟಿ ಕಾನ್ಸೆಪ್ಟ್ ಶುರುವಾಯ್ತು. ಶಾಸ್ತ್ರದಲ್ಲಿ ಇರ್ತಕ್ಕಂಥ ವನಭೋಜನದ ಕಾನ್ಸೆಪ್ಟ್ ಆದ್ರೆ ಲೌಕಿಕದಲ್ಲಿ ಪಾಲ್ಟಿ ಕಾನ್ಸೆಪ್ಟ್. ಪಾಲ್ಟಿ ಆಗದೆ ಹೋದ್ರೆ ಯಾವ ಪ್ರೋಗ್ರಾಮ್ ಫೈನಲ್ ಆಗೋದೇ ಇಲ್ಲ. ಆದ್ರೆ ಅದೆಲ್ಲ ದುರಂತಕ್ಕೆ ಹಾನಿ ಆಗಿದೆ. ಪುಣ್ಯನ ಕಳ್ಕೊಳ್ಳೋದಕ್ಕೋಸ್ಕರ ಮಾಡೋ ವ್ಯವಸ್ಥೆ ಇದು ಹಾಗಲ್ಲ. ನಮ್ಮ ಪಾಪಗಳನ್ನ ಕಳ್ಕೊಂಡು ಪುಣ್ಯ ಸಂಪಾದನೆಗೋಸ್ಕರ ಇರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಈ ಕಾನ್ಸೆಪ್ಟೇ ವನಭೋಜನ, ವನ ಸಂಗತಿ, ಸಜ್ಜನರ ಸಹವಾಸ, ಲಿಂಗದೇಹ ಭಂಗವಾಗಲಿ, ಅಲ್ಲಿವರೆಗೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ. ರಥೋತ್ಸವ ಒಬ್ಬರಿಂದ ಹೇಗೆ ಮಾಡಕ್ಕೆ ಬರೋದಿಲ್ಲವೋ, ಸಾವಿರಾರು ಜನ ಸೇರಿದಾಗ ಮಾತ್ರ ರಥೋತ್ಸವ. ಈ ಮೋಕ್ಷದ ಸಾಧನೆ ಅಂದರೆ ಒಂದು ಮಾತಿದೆ, ಏಕಸ್ತಪೋ ದುರಧ್ಯಾಯಿ ತ್ರಿಭಿರ್ಗೀತಂ ಚತುಃಪಥಂ ಸಪ್ತ ಪಂಚ ಕೃಷೀಣಾಂಚ ಸಂಗ್ರಾಮೋ ಭೋಭಿರ್ಜನೈ ಅಂತ ಒಂದು ಮಾತು. ತಪಸ್ ಮಾಡಕ್ಕೆ ಒಬ್ಬನಿರ್ಬೇಕು, ಏಕಸ್ತಪ ದ್ವಿರಧ್ಯಾಯಿ ಅಧ್ಯಯನಕ್ಕೆ ಇಬ್ಬರು ಇರ್ಬೇಕು, ಹೇಳೋನು ಕೇಳೋನು ಕನಿಷ್ಠ ಇಬ್ಬರು ಇರ್ಬೇಕು. ತ್ರಿಭಿರ್ಗೀತಂ ಸಂಗೀತಕ್ಕೆ ಮೂರು ಜನ ಇರಬೇಕು, ಯಾಡೋರು ಪಾರಸೋರು ಕೂದೋರು ಅಂತ ಹೇಳಿಬಿಟ್ಟು ಮೂರು ಜನ ಇರಬೇಕು. ಚತುಃಪಥಂ ಯಾದಿ ನಡಿಬೇಕಾದ್ರೆ ನಾಲ್ಕು ಜನ ಇರಬೇಕು. ನಾನು ಗುಂಪಾಗಿ ಯಾತ್ರೆ ಹೋಗೋ ಕಾನ್ಸೆಪ್ಟ್ ಅಲ್ಲಿ ಇದೆ, ಒಬ್ಬೊಬ್ಬರ ಯಾತ್ರೆ ಹೋಗಬಾರ್ದು, ಗುಂಪಿನಲ್ಲಿ ಹೋಗಬೇಕು ಅಂತ. ತ್ರಿಭಿ ಚತುಃಪಥಂ ಸಪ್ತಪಂಚ ಕೃಷೀಣ ಅಂಚ ವ್ಯವಸಾಯಕ್ಕೆ ಹತ್ತಾರು ಜನಗಳು ಬೇಕು. ಸಂಗ್ರಾಮವು ಬಹುವೀರ್ ಜನ ಈ ಯುದ್ಧಕ್ಕೆ ಭಾರಿ ಜನ ಬೇಕು. ಇದ್ರೂ ಭಾರಿ ಜನ ಬೇಕು ಅಂದ್ರೂ ಒಂದೇ, ಭಾರಿ ಜನ ಸೇರಿದ್ರೆ ಯುದ್ಧ ಆಗುತ್ತೆ ಅಂದ್ರೂ ಒಂದೇ. ಈ ಕ್ರೌಡ್ ಬಿಹೇವಿಯರ್ ಅಂತಾರಲ್ಲ, ಮನುಷ್ಯ ಕೌತೋಡ್ ಹೊಡೆದೇ ಬಿಡ್ತಾರೆ ಬಿಡೋದಿಲ್ಲ, ಒಂದೊಂದು ಕಾನ್ಸೆಪ್ಟ್ ಅಂದ್ರೆ ಇದು ಒಂದು ನಿಯಮ. ಚತುಃಪಥಂ ಅದು ಭಾರಿ ಇಂಪಾರ್ಟೆಂಟ್. ಹಾದಿ ನಡೀಲಿಕ್ಕೆ ನಾಲ್ಕು ಜನ ಬೇಕು ಅಂತ ಹೇಳಿ, ಹಾದಿ ನಡೀಲಿಕ್ಕೆ ನಾಲ್ಕು ಜನ ಬೇಕು. ಇವತ್ತು ವೈಕುಂಠದ ಹಾದಿ ಭಾರಿ ದೂರವಾದದ್ದು, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಕೇಳಿದ್ದೆ. ಒಬ್ಬಿಬ್ಬರು ಸಾಧನೆ ಆಗ್ತಕ್ಕಂಥದ್ದಲ್ಲ, ಅದು ತುಂಬಾ ಜನ ಸೇರ್ಬೇಕು ಅದಕ್ಕೆ. ಆದ್ರೆ ಬಹಳ ಸಮರ್ಥರಿರ್ಬೇಕು ಅದರೊಳಗೆ, ಯಾವಾಗ ಯಾತ್ರೆ ಎತ್ತಕ್ಕೆ ಹೋಗ್ಬೇಕಾದ್ರೆ ಗೈಡ್ ಆಗಿರ್ಬೇಕು. ವೈಕುಂಠ ಯಾತ್ರೆಗೆ ಬಹಳ ದೊಡ್ಡ ಗೈಡ್ ಬೇಕು, ಅಂಥವ್ರು ಬೇರೆ ಯಾರೂ ಅಲ್ಲ. ಸಾಕ್ಷ ಶ್ರೀಮರ ಆಚಾರ್ಯರೇ ವಾಯುದೇವರೇ ಅಂತ ಮುಖ್ಯ ನೇತಾರರು. ಇಡೀ ಕಲ್ಪ ತಮ್ಮ ಇಡೀ ಕಲ್ಪದ ಜನಗಳನ್ನ ತಮ್ಮ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಮೋಚಯ ಅಂತ ದೇವರ ಹತ್ರ ತಲುಪಿಸಿಬಿಟ್ಟು ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥ ಮಹಾಗುರುಗಳು ಅಂದ್ರೆ ಶ್ರೀಮರ ಆಚಾರ್ಯರು, ಮಧ್ವಾಚಾರ್ಯರು ಅಂತ ಮಹಾನುಭಾವರ ನೇತೃತ್ವದಲ್ಲಿ ಯಾತ್ರೆ ನಡೀಬೇಕು. ಅದರ ಜೊತೆಗೆ ಪದ್ಮನಾಭತೀರ್ಥರು, ದೇತೀರ್ಥರು ಮೊದಲ ದೊಡ್ಡ ಜ್ಞಾನಿಗಳ ವೃಂದ, ವ್ಯಾಸರಾಜರು, ವಾಜರಾಜರು, ಶ್ರೀಪಾದರಾಜರು, ಉತ್ತಮರು ಮೊದಲಾಗಿ ಎಲ್ಲ ವಿಭಾಗದ ಅನೇಕ ಹರಿದಾಸರುಗಳು, ಪುರಂದರದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ವಿಜಯದಾಸರು ಮೊದಲಾದ ಜ್ಞಾನಿಗಳ ಗುಂಪೇ. ಅವರ ಮಧ್ಯೆ ಇವತ್ತು ಇರ್ಲಕ್ಕೆ ನಮ್ಗೆ ಆಗೋದಿಲ್ಲ, ಅವರ್ಯಾರು ನಮ್ಮ ಎದುರಿಗಿಲ್ಲ ಇವತ್ತಿನ ದಿವಸ. ಆದರೆ ಅವರ ಗ್ರಂಥಗಳಿರುತ್ತಲ್ಲ, ಅದಿದ್ರೆ ಎದುರಿಗಿದ್ದಾಗಲೇ ರೂಪಮನ್ಯದಿವ ಧನ್ಯವಾತ್ಮನ, ಪ್ರತಿಯೊಬ್ಬರ ಒಂದು ವಿಶೇಷ ಸನ್ನಿಧಾನ ಅವರ ಕೃತಿಗಳಲ್ಲಿ ತುಂಬಿರುತ್ತೆ. ಅವರ ಕೃತಿಗಳಲ್ಲಿ ವಿಶೇಷವಾದ ಸನ್ನಿಧಾನ ಇರುತ್ತೆ. ಅಷ್ಟರದ ಕೃತಿಗಳು ಇವತ್ತು ಇರೋದ್ರಿಂದ ನಮಗೆ ಒಳ್ಳೆ ಜ್ಞಾನಿಗಳ ಮಧ್ಯೆ ಇದ್ದಾಗಲೇ, ಆದರೆ ಅದು ಹೇಳೋದಕ್ಕೆ ಓದೋದಕ್ಕೂ ಸಂಪರ್ಕ ಬರಬೇಕಲ್ಲ. ಅದಕ್ಕೆ ಎದುರಿರತಕ್ಕಂಥ ಸಜ್ಜನರ ಸಹವಾಸ ಆಗಬೇಕು, ವೈಷ್ಣವರ ಸಹವಾಸ ಆಗಬೇಕು. ಬಾಂಧವ ವಿಷ್ಣು ಭಕ್ತ ಅಸ್ತ್ಯ ಇವತ್ತು ಬಂಧುಗಳು ಅಂತ ಹೇಳಿದ್ರೆ, ಒಂದು ಗುರಿ ಹೊಂದಿದ್ದ ತಕ್ಷಣ ಪ್ಯಾಸೆಂಜರ್ಸ್ ಕೋ ಪ್ಯಾಸೆಂಜರ್ಸ್ ಆಗಿಬಿಡ್ತಾರೆ. ಕಾಮನ್ ಒಂದು ಗೋಲ್ ಇದ್ರೆ ಆ ಕೋ ಪ್ಯಾಸೆಂಜರ್ಸ್ ಆಗಬೇಕು. ಒಂದು ಬಂಧು ಬಳಗ ಎಲ್ಲ ಬಳಗ ಅಲ್ಲ, ವೈಕುಂಠಕ್ಕೆ ಹೋಗಬೇಕು ಅಂತ ಕಾನ್ಸೆಪ್ಟ್ ಇರ್ತಾರಲ್ಲ, ಅವರೆಲ್ಲ ಬಂಧು ಬಳಗದಾರ ಆಗಿಬಿಡ್ತಾರೆ. ಒಂದೇ ಗುರಿ ಅವರಿಗೆ, ಎಲ್ಲರೂ ಕೂಡ ಮಾತಾಚ ಕಮಲಾದೇವಿ ಪಿತಾ ದೇವೋ ಜನಾರ್ದನ. ಇವತ್ತು ತಾಯಿ ಅಂದ್ರೆ ಮಹಾಲಕ್ಷ್ಮಿ, ತಂದೆ ಅಂದ್ರೆ ನಾರಾಯಣ. ಇವತ್ತು ಸಮಸ್ತ ವಾಸಸ್ಥಳವೂ ಕೂಡ ಈಶಾವಾಸ್ಯ ವಿಧಂ ಸರ್ವಂ, ಪರಮಾತ್ಮನ ಆಳ್ವಿಕೆ ಒಳಪಟ್ಟಿರ್ತಕ್ಕಂಥ ಸ್ಥಳ ಅಂತ ತಿಳ್ಕೊಂಡು ಸಾಧನೆ ಮಾಡ್ತೇವಲ್ಲ, ಬಹಳ ಪವಿತ್ರವಾದಂಥ ಸಾಧನೆ. ಇದಕ್ಕೆಲ್ಲ ಅನೇಕ ರೀತಿಯಲ್ಲಿ ಯಾತ್ರೆಗೆ ಹೋಗಿರ್ತಕ್ಕ ಹುಚ್ಚಾಪಟ್ಟಿ ತಿಂದ್ರೆ ಯಾತ್ರೆ ಮಾಡೋಕ್ಕಾಗೋದಿಲ್ಲ. ಗಸಗಸೆ ದಿವಸ ಗಸಗಸೆ ಪಾಯಸ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಬಿದ್ದು ಬಿಡ್ತಾರೆ, ಯಾರು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾತ್ರೆ ಕಾಲಕ್ಕೆ ಒಂದು ನಿಯಮ ಇರಬೇಕು, ಏಕ ಮುಕ್ತ ಮೊದಲನೇ ಒಪ್ಪತ್ತು ಊಟ ಕಾನ್ಸಂಟ್ರೇಟ್ ಇರಬೇಕಾದ್ರೆ ಆದಷ್ಟು ಕಡಿಮೆ ಆಗಿರತಕ್ಕಂತಹ ನಿದ್ರೆ, ಕಡಿಮೆ ಆಗಿರ್ತಕ್ಕಂಥ ಭೋಗಗಳು, ಹಾಸಿಗೆ ಹೆಚ್ಚು ಇರಕ್ಕಾಗ ಎಲ್ಲಿ ಸಿಕ್ಕರೆ ಅಲ್ಲೇ ಬರ್ಕೊಂಡ್ಬಿಡ್ತಾರೆ. ಆ ರೀತಿಯಾದಂತಹ ಒಂದು ವ್ರತ ಇದೆಲ್ಲ ಮಾಡಿದರೆ ಯಾತ್ರೆ ನಡಿ. ಅದೇ ರೀತಿ ಚಾತುರ್ಮಾಸ್ಯ ವ್ರತ, ಇದು ಬಹಳ ಮುಖ್ಯವಾದದ್ದು. ಆಹಾರದ ನಿಯಂತ್ರಣ ಮಾಡದೆ ಹೋದ್ರೆ ಮನುಷ್ಯ ಸಾಧನೆ ಮಾಡಕ್ ಆಗೋದಿಲ್ಲ. ಆಹಾರದ ನಿಯಂತ್ರಣ ಎಲ್ಲದಕ್ಕೂ ಸಾಧನೆ. ಇವಾಗ ಭಾರಿ ಕೆಡ್ತಾನೋ ಆ ಕೆಟ್ಟ ಆಹಾರ ತಿಂದು ಕೆಡ್ತಾನೆ, ಡಾಕ್ಟರ್ಗೆ ಏನ್ ತಿಂದಿ ಅಂತಾನೆ ಕೇಳು, ತೆಗೆದುಕೊಂಡು ನೋಡ್ತಾ ಏನ್ ತಿಂದಿ ಅಂತ ಕೇಳ್ತಾನೆ, ತಿಂದಿದ್ದಕ್ಕೆ ಆರೋಗ್ಯ ಕೆಟ್ಟಿದೆ ಅಂತ. ಇವತ್ತು ಏನು ತಿಳಿದಿ ಏನ್ ತಿಂದಿ, ತಿನ್ನೋದೆಲ್ಲ ದೇಹಕ್ಕೆ, ತಿಳಿಯೋದೆಲ್ಲ ಜೀವಕ್ಕೆ. ಎಷ್ಟು ತಿಂದ್ರೂ ದೇಹ ಬೆಳೆಯುತ್ತೆ ಹೊರತು ಜೀವ ಬೆಳೆಯೋದಿಲ್ಲ. ಜೀವ ಬೆಳಿಬೇಕಾದ್ರೆ ಆಚಾರ ಹೇಳ್ತಾರೆ ಜ್ಞಾನವೇ ಅನ್ನ ಅಂತ ಕರೆದಿರ್ತಾರೆ. ಆಹಾರ ವಿವಿಧ ಪ್ರೋಕ್ತ, ಎರಡು ಸಾವಿರ ಆಹಾರವು ಒಂದು ಜ್ಞಾನ ದೇಹಕ್ಕೆ ಅಂತ ನಾವು ತಿಳ್ಕೊಂಡ್ರೆ ಭಾರಿ ಈ ಲೌಕಿಕ ಜ್ಞಾನ ದೇಹಕ್ಕೆ ಬಟ್ಟೆ ಪಾಡಿ ಬರುತ್ತಲ್ಲ ದೇಹಕ್ಕಷ್ಟೇ. ಇವತ್ತು ಓದೋ ವಿದ್ಯೆಗಳೆಲ್ಲ ದೇಹದ ವಿದ್ಯೆಗಳೇ ಹೊರತು ಅದು ಕಲೆಯ ವಿದ್ಯೆ, ಜ್ಞಾನದ ವಿದ್ಯೆ ಅಲ್ಲ. ಅದಲ್ಲ ನಿಜವಾದ ಜ್ಞಾನ ಅಂದ್ರೆ ಸಾವಿದ್ಯಾ ತನ್ಮತಿ ಯಯ ಅಂತ ಆಚಾರ್ಯ ಹೇಳ್ತಾರೆ. ವಿದ್ಯೆಯ ಅಮೃತ ಮಷ್ಣುತೆ, ಕೆಲಸ ಸಿಗದ ಹೊರ ಓದೋ ಅಂತ ಕರೆಯೋದಿಲ್ಲ. ನಿಮ್ಮ ಲೈಬ್ರರಿ ಎಲ್ಲಾ ಕಾದಂಬರಿ ಓದ್ದೆ, ಒಂದ್ ಕಡೆ ಕೆಲಸ ಸಿಗೋದಿಲ್ಲ. ಓದೋ ಅಂತ ಕರೆಯೋದಿಲ್ಲ, ಅದ್ರೆ ಎಲ್ಲ ಬಾಯ್ಪಾಠ, ಏನು ಉಪಯೋಗ ಇಲ್ಲ. ಇದು ಥರ್ಡ್ ಕ್ಲಾಸ್ ಪಾಸ್ ಆದ್ರೆ ಕೋರ್ಸ್ ಪಾಸ್ ಮಾಡಿ ಕೆಲಸ ಕೊಡ್ತಾರೆ, ಓ ಕೋರ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ತರ ಒಂದು ಬರೀ ಓದಿನಿಂದ ಹೇಗೆ ನಮಗೆ ಕೆಲಸ ಸಿಗದಿರಿ, ಪಠ್ಯ ಪುಸ್ತಕ ಹೋಗಿ ಕೋರ್ಸ್ ಮಾಡಿರಬೇಕು. ಹಾಗೆ ಅಧ್ಯಾತ್ಮ ವಿದ್ಯಾ ವಿದ್ಯಾನ ಮೋಕ್ಷಕ್ಕೆ ಪ್ರವೇಶ ಸಿಗಬೇಕು ಅಂತಿದ್ರೆ ಅಧ್ಯಾತ್ಮ ವಿದ್ಯೆ ಹೊರತು ಬೇರೊಂದು ದಾರಿ ಇಲ್ಲ. ಇದನ್ನು ಗಟ್ಟಿ ಮಾಡ್ಕೋಬೇಕು. ಯಾವುದೇ ಸಮಾರಂಭದ ದೊಡ್ಡ ಒಂದು ಘೋಷಣೆ ಏನಾಗಬೇಕು ಅಂದ್ರೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ, ಜ್ಞಾನಕ್ಕೆ ಸಮರಾದ ದೊಡ್ಡ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದರ ಸಂಪಾದನೆಗೆ ಎಲ್ಲದನ್ನು ಉಪಯೋಗಿಸ್ಬೇಕು. ದೊಡ್ಡ ದೊಡ್ಡ ಡೊನೇಷನ್ ಕೊಟ್ಟು ಓದ್ತಾನೆ ಲೌಕಿಕ, ಇದು ಡೊನೇಷನ್ ಕೊಟ್ಟು ಓದ್ತಾನೆ, ದಾನ ಮಾಡಿ ಜ್ಞಾನ ಸಂಪಾದನೆ ಮಾಡಿ ಅಂತ ಹೇಳಿ. ಇದು ಡೊನೇಷನ್ ಲೌಕಿಕ. ದಾನ ಧರ್ಮಗಳೆಲ್ಲ ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾರಿ ಹರಿಸೇವಾಯಾಮ್ ಭಕ್ತಿ ಸ್ವೇಗಾ ವಿಮುಕ್ತೈ, ಆಚಾರ್ಯರ ನಿರ್ಣಯದ ಮಾತಿದ್ರು. ಎಲ್ಲದರ ಗುರಿ ಅಂದ್ರೆ ನಾವು ವಿದ್ಯಾರ್ಥಿ ಏನೇ ಮಾಡಿ ವಾಕಿಂಗ್ ಹೋದ್ರು ಜ್ಞಾನ ಸಂಪಾದನೆಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾರೆ, ಓದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಏನೇಕೆ ಒಳ್ಳೆ ಬಟ್ಟೆ ಹಾಕೊಂಡು ಓಡತ್ತಾನೆ, ಎರಡೂ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಎಲ್ಲ ಆ ಉದ್ದೇಶಕ್ಕೆ. ಹಾಗೆ ನಮ್ಮ ಜೀವನದಲ್ಲಿ ಏನೇನು ಮಾಡ್ತೇವೆ ಎಲ್ಲ ಒಂದೇ ಗುರಿ ಜ್ಞಾನ ಸಂಪಾದನೆ ಆಗಬೇಕು. ಆ ಜ್ಞಾನ ಯಾವುದೇ ಆಗಬಾರದು, ಅಧ್ಯಾತ್ಮ ಜ್ಞಾನವೇ ಆಗಬೇಕು. ಅಧ್ಯಾತ್ಮ ಅಂದ್ರೆ ಯಾವುದೋ ಅಲ್ಲ, ಯಾವುದರಿಂದ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನೋ ಒಂದು ಸಂದೇಶ ತಲುಪುತ್ತಲ್ಲ ಅದೇ ಜ್ಞಾನ. ಉಳಿದ್ಯಾವುದು ಜ್ಞಾನ ಅಲ್ಲ ಅಲ್ಲ, ಅದು ಮಿಥ್ಯಾಜ್ಞಾನ ಅಂತಾನೆ ಕರೆದರು. ಅದರಿಂದ ಮೋಕ್ಷ ಇಲ್ಲ. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪರ, ಮಿಥ್ಯಾಜ್ಞಾನದಿಂದ ಅಂಧಂತಮಸ್ಸು, ತತ್ವಜ್ಞಾನದಿಂದನೇ ಜ್ಞಾನ. ಅದನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕಿಂತ ಕಾರ್ಯಕ್ರಮಗಳನ್ನು ಮಾಡಿದೆ. ಚಾತುರ್ಮಾಸ್ಯ ವ್ರತ ಇತ್ಯಾದಿಗಳನ್ನು ಮಾಡದೆ ಹೋದ್ರೆ ದೇಹಕ್ಕೆ ಶುದ್ಧಿ ಬರೋದಿಲ್ಲ ಅಂತ ಹೇಳಿ. ಆಹಾರ ನಿಯಂತ್ರಣ ಮಾಡದೆ ಇವತ್ತು ಆಸ್ಪತ್ರೆಯಲ್ಲಿ ಇದ್ದವರಿಗೆಲ್ಲ ಜಾರು ಜೀರಿಗೆ ಕೊಡ್ತಾರಲ್ಲ ಎಲ್ಲರೂ ಕೂಡ, ಏನಿಲ್ಲ ಆಸ್ಪತ್ರೆಯ ವ್ಯವಸ್ಥೆನೇ ಇಲ್ಲ. ಹಟ್ಟೆಗೆ ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ, ಹೊರತು ಪಕ್ಕದಲ್ಲಿ ಯಾರು ಜಿಲೇಬಿ ವ್ಯಾಪಾರ ಮಾಡಿ ಯಾರು ಬುಜ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಸಾಧ್ಯನೇ ಎಳ್ನೀರು ಎಳ್ನೀರು ಇದ್ರು ಮಾಡ್ಬೋದು, ಅವ್ರು ಬೇರೆ ಮಾಡಕ್ ಆಗೋದಿಲ್ಲ. ಆ ಚಾತುರ್ಮಾಸ ವ್ರತವೆಲ್ಲ ವೈಷ್ಣವ ದೀಕ್ಷೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿ ಉಪವಾಸ, ಚಾತುರ್ಮಾಸ ವ್ರತ ಇವು ಕಂಪಲ್ಸರಿ. ವಿಷ್ಣು ಪಂಚ ಕಾರ್ಯಗಳು ಆಪ್ಷನ್, ಜೀವನದಲ್ಲಿ ಒಂದ್ ಸರ್ತಿ ಮಾಡಿದ್ರು ಸಾಕು. ಇದಾಗಲ್ಲ, ಪ್ರತಿ ಸರ್ತಿನೂ ಮಾಡ್ತಾನೆ ಇರಬೇಕು. ಇನ್ನು ಹೆಚ್ಚೆಚ್ಚು ಮಾಡ್ಲಿಕ್ಕೆ ಅಂತಾನೆ ನಾವು ಸಾಧನೆಯನ್ನ ವೃದ್ಧಿ ಮಾಡ್ಕೋಬೇಕು. ಇಂಥ ಒಂದು ಅಪೂರ್ವವಾದ ಅವಕಾಶ ಚಾತುರ್ಮಾಸ ವ್ರತದಲ್ಲಿ ಬಂದಿದೆ. ಅಂತ ಚಾತುರ್ಮಾಸ ವ್ರತದಲ್ಲಿ ಪ್ರತಿಯೊಂದನ್ನು ನಾವು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಅದರಿಂದ ದೇಹಕ್ಕೆ ಒಳ್ಳೆ ಶುದ್ಧಿ, ಖಾಲಿ ಹಾಕ್ಬಿಡ್ಬೇಕು ಅಂದ್ರೆ ವೈದ್ಯರು ಕೇಳಿ ಹೇಳ್ಬಿಡ್ತಾರೆ. ಹಾಕ್ಬಿಡುತ್ತೆ ಕೊಲೆಸ್ಟ್ರಾಲ್ ಇರುತ್ತೆ ಬಿಡಿ, ಅವರೇ ಹೇಳ್ಬಿಡ್ತಾರೆ. ವೈದ್ಯರು ಪೂರ್ತಿ ಬಿಡಿ ಅಂತ ಹೇಳ್ತಾರೆ, ಜಾತ್ರೆ ಒಂದು ತಿಂಗಳು ಹೇಳ್ತಾರೆ ಅಷ್ಟೇ. ಅವ್ರು ಪೂರ್ತಿ ಬಿಟ್ಟುಬಿಡಿ ಅಂತ ಹೇಳ್ಬಿಡ್ತಾರೆ. ಕೆನೆ ಉಪಯೋಗಿಸ್ಬೇಡಿ, ಬೆಣ್ಣೆ ಉಪಯೋಗಿಸ್ಬೇಡಿ ಅಂದ್ರೆ ಒಂದು ವರ್ಷ, ಒಂದು ವರ್ಷಕ್ಕೆ ಒಂದು ತಿಂಗಳು ಆ ಬಾಡಿ ಅಡ್ಜಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ತಗೊಂಡಾದ್ರೆ ಎಲ್ಲ ಎಲಿಮಿನೇಟ್ ಆಗ್ಬಿಡುತ್ತೆ, ಟಾಕ್ಸಿನ್ಸ್ ಅಂತ ಏನು ವರ್ಷ ಕಲೆಕ್ಟ್ ಆಗಿರ್ತದೆ ಅದೆಲ್ಲ ಹೊರಟದ್ದು. ದೇಹಕ್ಕೆ ಏನೇನು ಬೇಕು ಅದೆಲ್ಲವನ್ನು ಕೊಡ್ತಕ್ಕಂಥ ಶಕ್ತಿ, ಬೇಡವಾದನ್ನು ತೆಗಿತಕ್ಕಂಥ ಶಕ್ತಿ, ಅದಕ್ಕೋಸ್ಕರ ವ್ರತಗಳನ್ನು ಹೇಳಿದರು. ಅದರ ಜೊತೆಗೆ ಇವತ್ತಿನ ಧಾತ್ರಿ ಹವನದ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಕೇಳಿದರೆ ಈ ಹೋಮದೊಳಗೆ ಎರಡು ಸೂಕ್ತಗಳನ್ನು ಉಪಯೋಗಿಸ್ಬೇಕು, ಒಂದು ಮಂಜು ಸೂಕ್ತ ಮತ್ತು ಋಷಭ ಸೂಕ್ತ. ಋಷಮಮ್ಮ ಸಮಾನಾನ ಮಿತಿ ಸೂಕ್ತಂ ದದರ್ಶ. ಈ ಋಷಭ ಸೂಕ್ತದ ಬಹಳ ಹಿರಿಮೆಯನ್ನು ಆಚಾರ್ಯ ಹೇಳ್ತಾರೆ. ಬನ್ನು ಸೂಕ್ತ ಅಂತ ಹೇಳುತ್ತಾರೆ, ಬನ್ನು ಸೂಕ್ತವನ್ನ ಸಾಕ್ಷಾತ್ ಶಿವಸೇನ ದೇವರು ದರ್ಶನ ಮಾಡಿದ್ದು ಯಾವಾಗ ಗೊತ್ತಿಲ್ಲ. ಯಾವ ಪಾಠ ಓದ್ತಾರೆ ಏನು ಓದ್ತಾರೆ ಅಂತ ಕೇಳಿದ್ರೆ ಪ್ರಶಾಂತವಾದ ಸ್ಥಳದಲ್ಲಿ ತಿಳ್ಕೊಂಡಿರ್ತೇವೆ ಸಾಮಾನ್ಯ. ಅವಾಗಲ್ಲ, ದುಶ್ಯಾಸರನ್ನ ಸಂಹಾರ ಮಾಡ್ತಿದ್ದಾರೆ. ದುಶ್ಯಾಸರನ್ನ ಸಂಹಾರ ಮಾಡ್ತಾ ವೃಷಭನ್ಮ ಬಂದೋ ಎಸ್ತೇವನ್ಯೋ ಇಷ್ಟೋ ನರಸಿಂಹಂ, ಎಸ್ತೇವನ್ಯೋ ಅಂತಕ್ಕಂಥ ನರಸಿಂಹ ಸೂಕ್ತವನ್ನು ಮಂದಿ ಸೂಕ್ತವನ್ನ ಪಠಾಣ ಮಾಡ್ತಾ ದರ್ಶನ ಮಾಡ್ತಾರೆ. ಮತ್ತೆ ಬರೀ ಬಾಯಲ್ಲಿ ಹೇಳೋದಲ್ಲ, ನರಸಿಂಹದೇವರನ್ನ ಕಣ್ಣಾರೆ ಕಾಣ್ತಾ ಪ್ರಾರ್ಥಯ ಶೋಡಿತಾಖ್ಯಂ, ದುಶ್ಯಾಸನ ಎದೆಯನ್ನ ಬಗೆದು ರಕ್ತವನ್ನ ಸೋಮರಸವನ್ನಾಗಿ ಅರ್ಪಣೆ ಮಾಡಿದ್ರು. ಎಂತ ಅತ್ಯದ್ಭುತವಾದ ಕಾರ್ಯ ಭೀಮಸೇನ ದೇವರ ವೈಶಿಷ್ಟ್ಯನೇ ವೈಶಿಷ್ಟ್ಯ. ಯುದ್ಧ ಗಲಾಟೆ ಹೇಳಿದ್ರೆ ನಮಗೆ ಬಹಳ ಪ್ರಯೋಜನ ಆಗೋದಿಲ್ಲ. ಆದ್ರೆ ಅವರು ಅತ್ಯುತ್ತಮವಾದಂತಹ ನರಸಿಂಹದೇವರನ್ನ ಕಾಣ್ತಾ ಮಾಡಿದ್ರು. ಎಂತ ಆಶ್ಚರ್ಯ ಕೆಲಸ. ಅದಕ್ಕೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ದೃಗೋದರ ಅಂತ ಕರೆದ್ರು. ಅಂತ ಕಾಲದಲ್ಲೂ ಕೂಡ ಶುದ್ಧ ಧರ್ಮವನ್ನು ಅವರು ಬಿಡಲೇ ಇಲ್ಲ. ಎಂತ ಬದಲೇ ಯುದ್ಧ. ಆ ಯುದ್ಧದ ಆಗ್ಲೇ ಎಷ್ಟು ದಿವಸ ಗೊತ್ತೇ ನಡೆದೋಗಿರೋದು. ಈಗಾಗಲೇ ಯುದ್ಧದ 17ನೇ ದಿವಸ ನಡೆದ ಘಟ್ಟ ಅದು. 17ನೇ ದಿವಸ ಮತ್ತೆ ಮೊದಲು ಕನ್ನಡ ಸಾಹಿತ್ಯ ಮೊದಲು ದೃಶ್ಯ ಸಾಧಾರಣ ಕನ್ನಡ ಸಾಹಿತ್ಯ. 17ನೇ ದಿವಸ ಯಾಕೆ ಹೇಳಿದೆ ಅಂದ್ರೆ ಸುತ್ತಮುತ್ತ ಶಣ ಶವಗಳ ರಾಶಿ ರಕ್ತದ ನದಿ ಹರಿತಾ ಇದ್ವು. ಅದು ಎಷ್ಟೋ ಬರೀ ಮೊದಲೇ ಯುದ್ಧ ಅಷ್ಟೇ ಫ್ರೆಶ್ ಆಗಿ ಇರ್ಬೋದು. ಪಿಚ್ಚೆ ಹಾಳಾಗುತ್ತೆ ಅಂತ ಹೇಳ್ತಾರೆ ಪಾಪ ಕ್ರಿಕೆಟ್ ಆಡಿ ಪಿಚ್ಚೆ ಹಾಳಾಗಿಬಿಡುತ್ತೆ 4-5 ದಿವಸಕ್ಕೆ ಅಂತ ಹೇಳ್ತಾರೆ. ಆ ಪಿಚ್ ಆಗಿರ್ಬೇಕು ಲೆಕ್ಕ ಬೆಳರಂಗದ ಪಿಚ್ಚೆ ರಕ್ತ ಮಾಂಸಗಳ ಮಯ ಪಿಶಾಚಿಗಳು ಓಡಾಡ್ತಾಯಿದ್ದು ಅಂತ ವಾತಾವರಣದೊಳಗೆ ನರಸಿಂಹದೇವರ ಸ್ತೋತ್ರ ಮಾಡ ಅದು ಕೊಲ್ ಮಾಡೋ ಕೆಲಸ ಸಂಹಾರ ಮಾಡೋ ಕೆಲಸ. ಎದೆಯನ್ನು ಬೈತಾ ಇದ್ದಾರೆ, ಪ್ರತಿಜ್ಞೆ ಪೂರ್ಣ ಮಾಡ್ತಾ ಇದ್ದಾರೆ, ರಕ್ತವನ್ನು ಚಿಮ್ತಾ ಇದ್ದಾರೆ ಅಂತ ಹೊತ್ತಿನೊಳಗೆ ಮಂಜು ಸುತ್ತವನ್ನು ಪಠಣ ಮಾಡ್ತಾರೆ ಅಂತ ಹೇಳಿದ್ರೆ ಎಂಥ ಸಾಮರ್ಥ್ಯ. ಅದಕ್ಕೇನೆ ಅವರಂಥ ಒಂದು ಏಕಾಗ್ರತೆ, ಅವರಂಥ ಭಗವನ್ನಿಷ್ಠೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ ಅನ್ನೋದು ಸಕಲ ಶಾಸ್ತ್ರಗಳ ಸಿದ್ಧವಾದಂಥ ವಿಚಾರ. ಅಲ್ಲಿ ರಾವಣಾದಿಗಳ ಸಂಹಾರವನ್ನು ಮಾಡ್ತಾ ರಾಮದೇವರು ತೋಡಿದ ಪರಾಕ್ರಮ ಒಂದು ಕಡೆಗೆ, ಆದರೆ ಹನುಮಂತ ದೇವರು ಅತ್ಯದ್ಭುತವಾದ ಯುದ್ಧವನ್ನು ಮಾಡ್ತಾ ಎಲ್ಲ ರಣಯಜ್ಞ ಅಂತ ಭಾವಿಸ್ತಾರೆ, ಇಂಥವರ ಯಜ್ಞ ಅಂತ ಭಾವಿಸ್ತಾರೆ. ಅದೇ ರೀತಿಯಲ್ಲಿ ದುಶ್ಯಾಸನ ಸಂಹಾರ ಮಾಡಬೇಕು. ಆಗ ಮಾಡಿದ್ದು ಕನ್ನಡದ ಕೆಲಸ ಮುಗಿತು. ಆಮೇಲೆ ದುರ್ಯೋಧನ ಸಂಹಾರವನ್ನು ಮಾಡ್ತಾ ವೃಷಭ ಸೂಕ್ತವನ್ನು ಗ್ರಹಣ ಮಾಡ್ತಾರೆ. ವೃಷಭಮ್ಮ ಸಮಾನಾನ ಇತಿ ಸೂಕ್ತಂ ದದರ್ಶ. ಅದು ಯಾವ ರೀತಿ ತಡೆ ಹೊಡೆದು ಕೊಂದಾಯಿತು ಬಿದ್ದಿದ್ದಾನೆ, ಅವನ ತಲೆ ತುಡಿತಾ ಇದ್ದಾನೆ. ಪದ ಮೂರ್ಧಾನಮಕ್ರಮೇ ಅಂತ ಹೇಳಿದ, ಕಾಲಿನಿಂದ ತಲೆಯನ್ನು ತುಡಿತಾ ಇದ್ದಾರೆ. ಯಾತಕ್ಕೆ ಅಷ್ಟು ನೋಡೋದಕ್ಕೆ ಏನಿಸುತ್ತೆ, ಏನ್ ಬಿದ್ದೋಮೇಶ್ ಪರಾಕ್ರಮ ಅಂತ ಕೇಳಿದ್ರೆ ಅಲ್ಲ, ಏನ್ ದೊಡ್ಡ ತಪ್ಪು ಮಾಡಿದ್ದ ಅಂತ ಹೇಳಿದ. ಕೃಷ್ಣನನ್ನ ಜೂತದಲ್ಲಿ ಪಣಕ್ಕಿಡಿ ಅಂತ ಹೇಳ್ತಾನೆ ದುರ್ಯೋಧನ. ಇದು ಬೇರೆ ಏನು ಇಲ್ಲ, ಎಲ್ಲ ಸೂತಾಗಿದ್ದೀನಿ ಇವೆಲ್ಲ ಕೂಡ, ಇನ್ನು ಮುಂದೆ ಉಳ್ಕೊಂಡಿದೆ, ಸಾರಿಗ್ರಾಮ ಮಾಡಿ ಅಂತ ಹೇಳಿದ್ರೆ ಸಾರಿಗ್ರಾಮ ಮಾಡಿಬಿಡಿ, ಭಾಗವತ ಮಾಡಿಬಿಡಿ ಅಂತ ಹೇಳಿದ್ರೆ ಆ ಸ್ಥಿತಿಯೋ ಆ ಸ್ಥಿತಿ. ಕೃಷ್ಣ ನೆಟ್ಬಿಡಿ ಪಣಕ್ಕೆ ಅಂತ ಹೇಳಿದಾಗ ಭೀಮಸೇನ ಹೇಳ್ತಾರೆ, ಅಲೋ ಕೃಷ್ಣ ನಿನ್ನ ತಲೆಯನ್ನು ತುಳಿತೇನೆ. ದ್ರೌಪದಿಗೆ ತೊಡೆ ತೋರ್ ಕೃಷ್ಣಾದೇವಿಗೆ ತೊಡೆ ತೋರಿಸಿದ್ದಕ್ಕೋಸ್ಕರ ತೊಡೆ ಮುರಿತೇನೆ, ಕೃಷ್ಣನಿಗೆ ಅವಮಾನಿದ್ದಕ್ಕೋಸ್ಕರ ತಲೆ ತುಳಿತೇನೆ ಅಂತ ಹೇಳ್ತಾರೆ. ತಲೆಯನ್ನು ಭೀಮಸೇನ ತಲೆ ತೊಳೆಯುವುದರ ಯೋಚನೆ ಅಲ್ಲ, ಬರೀ ನಾಡ್ತೋಡು ನೋಡಿದ್ರೆ ಏನಾಗೋಗ್ಬಿಡ್ತಾರೆ. ಜಗತ್ತಿನ ಭಾರ ಆವಗಚ್ಚವ ರೂಪದಿಂದ ಲಂಡೋದಕದಿ ಹೋಗಿ ಧರಿಸಿದ ಶೇಷ ಮೂರುತಿ ಅಂತ ಅವನು ತುಳಿದ್ರೆ ಏನಾಗಿರ್ಬೇಕು ಲೆಕ್ಕ. ಯಾಕೆ ತಲೆ ತುಳಿಯೋದು ಅಂದ್ರೆ ಏನ್ ಅದಕ್ಕೆ ಅರ್ಥ, ತಲೆ ತುಳಿಯೋದು ಜ್ಞಾನ ನಾಶ ಮಾಡೋದು ಅಂತ. ತಲೆ ಪೆಟ್ಟಿದ್ದಂತೆ ಎಚ್ಚರದ ಬಿಟ್ಬಿಡ ಮಹರ್ಷಿ, ಬೇರೆದಕ್ಕೆ ಎಲ್ಲಿ ಬಿದ್ರು ಅಂತ ಇದಾಗೋದಿಲ್ಲ. ತಲೆಗೆ ಎಟ್ಟು ಬಿದ್ರೆ ಇಮ್ಮಿಡಿಯೇಟ್ ಆಗಿ ಪ್ರಜ್ಞೆ ಹೋಗುದು, ಅವರ ಜ್ಞಾನವನ್ನೇ ಕಳೆದಾಕ್ತಾರೆ ಅಂತ. ಯಾರು ದೇವರನ್ನ ನಿಂದೆ ಮಾಡ್ತಾರೋ ಅವರ ಜ್ಞಾನ ಶೂನ್ಯರಾಗ್ತಾರೆ. ಯಾರು ದ್ರೌಪದಿಗೆ ಅವಮಾನ ಮಾಡಿದ್ದಕ್ಕೆ ಮನ್ನು ಸೂಕ್ತ, ಕೃಷ್ಣನಿಗೆ ಅವಮಾನ ಮಾಡಿದ್ದಕ್ಕೆ ಋಷಭ ಸೂಕ್ತ. ದ್ರೌಪದಿ ಯಾರು, ವಿದ್ಯಾಭಿಮಾನಿನಿ ದೇವತೆ ಸರಸ್ವತಿ ದೇವಿ ಭಾವಿ ಸರಸ್ವತಿ. ಯಾರು ವಿದ್ಯೆಗೆ ಅವಮಾನ ಮಾಡ್ತಾರೋ ಅವರ ರಕ್ತವನ್ನು ಕುಡಿದು ಬಿಡ್ತೇನೆ ಅಂತ ಹೇಳಿ, ರಕ್ತ ಹಿರಿಬಿಡ್ತೇನೆ, ಸಂಹಾರವನ್ನು ಮಾಡ್ತೇನೆ ಅಂತ ಸಂಕಲ್ಪ. ಬೆಂಗಾಸನ ಸಿಗ್ತಾರೆ ಆ ಬೊಬ್ಬು ದುಶ್ಯಾಸನ ಆ ಕೆಲಸ ಮಾಡಿದ್ರೆ. ಇವತ್ತು ತಪ್ಪ ತಪ್ಪ ಬರೆಯೋರೆಲ್ಲ ದುಶ್ಯಾಸನರೇ ಇದ್ದಾರೆ. ತಪ್ಪ ತಪ್ಪರು ದ್ರೌಪದಿಯ ಸೀರೆ ಸೆರೆಗೆ ಎಡದಾಗ ಹೇಗೋ ವಿದ್ಯೆಯನ್ನು ಅವಮಾನ ಮಾಡಿದಂತ ಮಹಾಪಾಪಿಗಳಾಗ್ತಾರೆ, ಅವರ ಎದೆಯನ್ನು ಸೀರೆ ರಕ್ತವನ್ನು ಕುಡಿದು ಬಿಡುತ್ತೇನೆ. ಇದರ ಅರ್ಥ ಚಿಂತನೆ ಮಾಡಬೇಕು, ವಿದ್ಯೆಗೆ ಅವಮಾನವಾಗದಂತೆ ಬದುಕಬೇಕು ಅಂತ. ವಿದ್ಯೆಗೆ ಅವಮಾನವಾಗಬಾರದು, ವಿದ್ಯಾವಂತರೇ ಅವಮಾನವಾಗಬಾರದು. ಇದು ಮೊದಲೇ ಪುಸ್ತಕವನ್ನು ದಾಟೋದ್ರಿಂದ ಶುರುವಾಗುತ್ತೆ. ದಾಟೋದು, ಎಲ್ಲರು ಬಿಸಾಕೋದು, ಹೊರದಾಕೋದು, ತಪ್ಪು ತಪ್ಪಾಗಿ ಇಡೋದು, ಈ ಗುಟ್ಟ ಬಟ್ಟ ಇಡೋ ಒಂದು ಪುಸ್ತಕ, ಹಾಗೆ ಒಂದು ಪುಸ್ತಕ, ಹೀಗೆ ಹಾಗೆ ಮನುಷ್ಯ ಕೊಡ್ತಾನೆ. ಹಾಗೆಲ್ಲ ಕೂಡ ಒಬ್ರು ಹೀಗೆ ಒಬ್ರು ಹಾಕೋ ಉಪನ್ಯಾಸ ಮಾಡೋಕ್ಕಾಗತ್ತೆ, ಆ ಕಡೆ ಒಬ್ಬ ಹಾಗೆ ಬಾರಿ ನೋಡಿದ್ರೆ ಒಂದು ಅವ್ಯವಸ್ಥೆ ಬೇಕಲ್ಲ. ಪುಸ್ತಕಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಸರಸ್ವತಿ ಪೂಜೆ ಮಾಡೋ ವಸ್ತುನೇ ಹೊರತದ್ದು ಅವಮಾನ ಮಾಡುವ ವಸ್ತು ಅಲ್ಲ. ಮೊದಲನೇ ತಪ್ಪು ಮಾಡಿದ್ರೆ ಮಾತ್ರ ರಕ್ತವನ್ನೇ ಹೀರ್ತೇನೆ ಅಂತ ಅಲ್ಲಿ ಶಬ್ದ ಮಾಡ್ತಾರೆ. ಇಲ್ಲಿ ತಪ್ಪನ್ನು ಮಾಡಿದ್ದಕ್ಕೋಸ್ಕರ ತಲೆ ತುಡಿತೇನೆ ಅಂತ ಹೇಳ್ತಾರೆ. ಯಾರು ದೇವರಿಗೆ ಅವಮಾನವನ್ನು ಮಾಡ್ತಾರೋ ಅವ್ರು ಇದ್ದು ಬಂದ ಜ್ಞಾನವೆಲ್ಲ ಹೋಗಿಬಿಡುತ್ತೆ ಅಂತ. ದುಶ್ಯಾಸನ ಇನ್ನೊಂದರ್ಥ, ಶಾಸನ ಕೆಟ್ಟ ಕೆಟ್ಟ ಶಾಸನಗಳು, ಕೆಟ್ಟ ಕೆಟ್ಟ ಕಾನೂನನ್ನ ದುಶ್ಯಾಸನ ಅಂತ ಕರೀತಾರೆ. ಅದನ್ನ ಸೀಳು ಬಿಡಬೇಕು ಅಂತ ಹೇಳ್ತಾರೆ. ಸೀಳಿ ಸೀಳಿ ನಾಶ ಮಾಡಿಬಿಡುತ್ತೆ. ದುರ್ಯೋಧನ ಅಂದ್ರೆ ಏನು, ಕೆಟ್ಟ ಕೆಟ್ಟ ರೀತಿಯಾದ ದುರ್ಯೋಧನ ಕೆಟ್ಟದಕ್ಕೋಸ್ಕರ ಹೋರಾಟ ಮಾಡಿದ್ರೆ ದುರ್ಯೋಧನ, ಈ ಕೆಟ್ಟ ಕೆಟ್ಟ ಶಾಸನ ಮಾಡಿದ್ರೆ ದುಶ್ಯಾಸನ. ಅವೆರಡರ ಸಂಹಾರವಾಗಿದ್ದು ಭೀಮಸೇನೇ, ದುಶ್ಯಾಸನ ಸಂಹಾರಕ್ಕೂ ಭೀಮಸೇನೇ ಆಗಿರ್ಬೇಕು, ದುರ್ಯೋಧನ ಸಂಹಾರಕ್ಕೂ ಭೀಮಸೇನೇ ಆಗಿರ್ಬೇಕು. ಅರ್ಪಣೆ ಕೃಷ್ಣನಿಗೆ ಆಗಿರ್ಬೇಕು, ಮಾಡಿದ್ದು ಆತ ಕೃಷ್ಣನಿಗೆ ಅರ್ಪಣೆ ಮಾಡೋದು ಭೀಮಸೇನೆ. ಅದ್ರ ನೈವೇದ್ಯದ ಕೆಲಸವೆಲ್ಲ ವಾಯುದೇವರು ಸ್ವೀಕಾರ ಮಾಡಿದ ಪರಮಾತ್ಮ ಸಮರ್ಪಣೆಯೆಲ್ಲ ವಾಯುದೇವರು ಮಾಡ್ತಕ್ಕಂಥ ಕೆಲಸ. ಅದ್ರ ಚಿಂತನೆ ಮಾಡಿದ್ರೆ ನಾವೀಗ ವಾಯುದೇವರ ಚಿಂತನೆ ಮಾಡಿ ಧಾತ್ರಿಯವನ ಮಾಡ್ತೇವೆ ಅಂತ. ಯಾರು ವೈಷ್ಣವರೆಲ್ಲ ಧಾತ್ರಿಯವನ ಮಾಡಿಬಿಟ್ರೆ ಅದು ವೇಷ್ಟ ಯಾಕೆ ಅವ್ರನ್ನ ಬಿಟ್ಟಾಕಿದೆ. ಈ ಮಧ್ಯೆ ನಾವು ವರನ್ನ ಬಿಟ್ಟು ಮದುವೆ ಹೋದಾಗುತ್ತೆ, ಅದೇನು ಪ್ರಯೋಜನ ಅಲ್ಲಿ ಮದುವೆ ನಿಂತು ಹೋಗುತ್ತಿಲ್ಲ, ಆಗಲ್ಲ, ಯಾವುದೋ ತಿಳ್ಕೊಂಡು ಹೋಗ್ತಾರೆ ಭಾರ್ಯ, ಶಿಕ್ಷಾರ ಅಪರಾಧವ. ವಾಯುದೇವರನ್ನು ಬಿಟ್ಟರೆ ಯಾವ ಯಜ್ಞಗಳು ನಡೆಯೋದಿಲ್ಲ. ಚಾತುರ್ಮಾಸ್ಯವರು ಅವ್ರ ಮೂಲಕ ಸಮರ್ಪಣೆ ಮಾಡ್ತೇವೆ ಅಂತ ಅರ್ಥ. ಚಾತುರ್ಮಾಸ್ಯ ವ್ರತವನ್ನ ವಾಯುದೇವರ ಮೂಲಕ ಭಗವಂತನ ಅರ್ಪಣೆ ಮಾಡ್ತೇವೆ. ಪೂಜಿತರಾಗ್ತಕ್ಕಂಥ ದೇವರು ಯಾರು ಅಂದ್ರೆ ಸಾಕ್ಷಾತ್ ನಾರಾಯಣ. ಈಗ ಚಾತುರ್ಮಾಸ್ಯದಲ್ಲಿ ಮರಿಗಿರ್ತಾನೆ ಪರಮಾತ್ಮ, ಅಂದ್ರೆ ಮರಿಗಿದಾಗ ಮಾಡಿರ್ತಾನೆ. ಮರಿಗಿರೋ ದೇವರು ಯಾರು ಅಂದ್ರೆ ರಂಗನಾಥ ಒಂದಿನ, ಯಾರು ಮರಿಗಿಲ್ಲ, ನಾರಾಯಣ ಒಬ್ಬ ಮಲಗೋದು. ಹುಡುಗರು ಮರಿಬಿಟ್ಟು ಅವ್ರ ನಮಸ್ಕಾರ ಮಾಡಬಾರ್ದು, ನಾರಾಯಣನ ಮಾತ್ರ ಹೇಗಿದ್ರು ನಮಸ್ಕಾರ ಮಾಡ್ಬೇಕು, ಯಾಕಂದ್ರೆ ಬರಗದೇ ಇಲ್ಲ. ಅದರಿಂದ ದೇವ್ರ ಮರಿಗಿದ್ರೆ ಯಾರು ಹೇಳೋದೇ ಇಲ್ಲ, ಮತ್ತೆ ದೇವ್ರ ಮರಿಗಿದ್ರೆ ಯಾರು ಹೇಳೋದೇ ಇಲ್ಲ. ಅದಕ್ಕೆ ರಂಗನಾಥ ಅಂತ ವಿಶೇಷ ವೈಭವವನ್ನು ಕೇಳ್ತೇವೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಶ್ರೀಹರಿಯನ್ನ ಧ್ಯಾನ ಮಾಡ್ತಕ್ಕ ಚಾತುರ್ಮಾಸ್ಯ ದೇವತೆ ನಾರಾಯಣ. ಚಾತುರ್ಮಾಸ್ಯದ ಕಲ್ಪನೆ ಎಲ್ಲರಿಗೂ ಉಂಟು, ಚಾತುರ್ಮಾಸ್ಯದ ದೇವತೆ ಯಾವ ಕಲ್ಪನೆ ಜನಕ್ಕೆ. ಚಾತುರ್ಮಾಸ್ಯದ ದೇವತೆ ಸಾಕ್ಷಾತ್ ನಾರಾಯಣ, ಆತನ್ನ ಆರಾಧನೆ ಮಾಡ್ತಾರೆ. ಉಳಿದ ಎಲ್ಲಾ ದೇವತೆಗಳು ಆತನ್ನ ಆರಾಧನೆ ಮಾಡ್ತಾರೆ ಅಂತ ಒಂದು ಪವಿತ್ರವಾದಂತಹ ಕಾರ್ಯವನ್ನ ಮಾಡಿ ಕೃಷ್ಣಾರ್ಪಣ ಅಂತ ಓದಿಸಿಬಿಟ್ಟು ದೇವರನ್ನ ನಾವು ಚಾತುರ್ಮಾಸ ವ್ರತ ಮುಗಿಸೋದು ಅಂತ ಹೇಳಿದರೆ ಮುಗಿಸೋದಲ್ಲ, ಮುಂದೆ ವ್ರತ ತಯಾರಾಗೋದು ಅಂತ. ಮುಂದೆ ಮತ್ತೆ ಚಾತುರ್ಮಾಸ 8 ತಿಂಗಳು ಪ್ರಿಪರೇಷನ್, 4 ತಿಂಗಳಿದೆ ಪರೀಕ್ಷೆ. 1 ತಿಂಗಳು ಬೆಳೆಸಬಾರ್ದು, 12 ತಿಂಗಳು ಪಾಠ ಮಾಡಿರ್ತಾರೆ ಪಾಪ, 1 ತಿಂಗಳು ಬೆಳೆಸಿ ಅದರಲ್ಲಿ ಬೇರೆ ಆಗಿರ್ತಾರೆ ಪಾಪ. ಆ ದೃಷ್ಟಿಯಿಂದ ನಾವು ಚಾತುರ್ಮಾಸದಲ್ಲಿ ಬೇರೆ ಆಗಿಬಿಟ್ಟು ವರ್ಷದ ಸಾಧನೆ ವೇಸ್ಟ್ ಆದಾಗ 8 ತಿಂಗಳು ಸರಿಯಾಗಿ ವ್ರತ ಮಾಡಿ 4 ತಿಂಗಳು ವ್ರತ ತಯಾರಾಗಿದೆ. ಅದರಲ್ಲಿ ವಿಶೇಷವಾದಂತಹ ಸಿದ್ಧಿಯನ್ನು ನಡೆಸಲು ಸಾಧ್ಯ. 4 ವಿಧದ ಪುರುಷಾರ್ಥಗಳನ್ನು ಕೂಡ ಬೆಳೆಸಬೇಕಾದಂತಹ ಅವಕಾಶ ಚಾತುರ್ಮಾಸ್ಯ ವ್ರತದಿಂದ ಬರುತ್ತೆ. ರಾಮದೇವರು ಚಾತುರ್ಮಾಸ್ಯ ಮಾಡ್ತಾರೆ, ಕಿಷ್ಕಿಂದ ಪಟ್ಟಣದವರೆಗೆ ಚಾತುರ್ಮಾಸ್ಯ. ಅರ್ಜುನ ಚಾತುರ್ಮಾಸ್ಯವನ್ನು ಮಾಡಿ ಸುಭದ್ರ ಕಲ್ಯಾಣವನ್ನು ಅಂತಾರೆ. ಅರ್ಜುನ ಚಾತುರ್ಮಾಸ್ಯ ಮುಗಿತು, ಸುಭದ್ರ ಕಲ್ಯಾಣವಾಗಿತ್ತು. ಚಾತುರ್ಮಾಸ್ಯಕ್ಕೂ ಕಲ್ಯಾಣಕ್ಕಿಲ್ಲೂ ಹಾಗೆ, ಚಾತುರ್ಮಾಸ್ಯ ಮುಗಿದ್ರೆ ತುಳಸಿ ಕಲ್ಯಾಣ ಆಗುತ್ತೆ. ಪಕ್ಕದಿಂದ ತುಳಸಿ ಕಲ್ಯಾಣದ ಪ್ರಾರಂಭ, ಅದಕ್ಕಿಂತ ಮುಂಚೆ ಮದುವೆ ಮಾಡಲಿಲ್ಲ, ಅವತ್ತಿಂದ ಮದುವೆಗಳು ಪ್ರಾರಂಭ. ಉಪನಯನ ಆಗಲು ಪ್ರಾರಂಭ ಆಗೋದಿಲ್ಲ, ಉಪನಯನ ಪ್ರಾರಂಭ ಆಗಬೇಕಾದ್ರೆ ಉತ್ತರಾಯಣನ ಬರುತ್ತೆ. ಉತ್ತರಾಯಣಕ್ಕಿಂತ ಮುಂಚೆ ಉಪನಯನ ಇಲ್ಲ. ಚಾತುರ್ಮಾಸ್ಯ ಕಾಲದೊಳಗೆ ವಿವಾಹ ಇಲ್ಲ, ಇವತ್ತೇನು ಆಗ್ತಾನೆ ಇರುತ್ತೆ, ವ್ರತ ಬಿಟ್ಟಿದ್ದಾರೆ ಅಂತ ಅರ್ಥ. ಇನ್ನೇನು ಅರ್ಥ ಅಲ್ಲ, ಇನ್ವರ್ಟಿನ ಕೊಡ್ತಾರೆ ಕಾನ್ಸೆಪ್ಟ್ ಇದ್ರೆ ಮಾಡೋ ಪ್ರಸಂಗ ಬರ್ತಿದ್ದಿಲ್ಲ. ಅವರು ತುಂಬಾ ದಿನ ಮಾಡ್ತಾರೆ, ಗೃಹ ಪ್ರವೇಶ ಮಾಡಬಾರದು, ಎಲ್ಲ ನಿಶ್ಚಿತ ಕಾಲ. ಚಾತುರ್ಮಾಸ ಏನು ಮಾಡಾಗಿಲ್ಲ, ತುಂಬಾ ದಿನ ಏನೋ ಕಾಲ ವಿಧಿ ಮಾಡಿ ದೊಡ್ಡ ಮುಹೂರ್ತ ಅಂತ ಮಾಡಿಬಿಡೋದು. ದೊಡ್ಡ ಮುಹೂರ್ತ ಅದಕ್ಕಲ್ಲ, ಅದು ಶಾಸ್ತ್ರಾಭ್ಯಾಸ ದೊಡ್ಡ ಮುಹೂರ್ತ ಹೊರತು ಗೃಹ ಪ್ರವೇಶಕ್ಕಾಗಲಿ ಮದುವೆಗಾಗಲಿ ಮುಹೂರ್ತ ಅಲ್ಲ. ಅದು ಆ ರೀತಿ ಆದರೆ ಅದು ಊರ್ಜಿತವಾಗೋದಿಲ್ಲ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಚಾತುರ್ಮಾಸಕ್ಕೆ ಬಂದ ಜಾತ್ರೆಯೊಳಗೆ ಬಂದವರೆಲ್ಲ ಹೋಗಿ ಮುಂದೆ ಮಾಡ್ಬೇಕು. ಮತ್ತೆ ಬಂದ್ರೆ ಏನು ಸಮಸ್ಯೆನೇ ಇಲ್ಲ, ತುಂಬಾ ದಿನ ಏನ್ ಸಮಸ್ಯೆ ಬರುತ್ತೆ, ಲಗ್ನ ಬದಲು ಬಿಟ್ಟು ಮಾಡ್ಕೊಂಡು ಬಂದಿರ್ತಾರೆ ಕೆರೆಗೋಸ್ಕರ, ಅವ್ರಿಗೆ ಪ್ರಾಬ್ಲಮ್ ಬರುತ್ತೆ. ಛತ್ರಬುಕ್ಕ ಬೆಂಗಳೂರು ಛತ್ರಬುಕ್ಕ ಬಂದ್ರೆ ವರ ಸಿಕ್ಕರು ಸಿಕ್ಕರು ಛತ್ರ ಸಿಗೋದಿಲ್ಲ ಅನ್ನೋ ಕಾಲ ಇದೆ. ಬಾರಿ ಬದೀತಾಗತ್ತೆ, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಅದ್ರ ಬದಲು ಮೊದಲೇ ಕೇಳ್ಬಿಟ್ಟಿರ್ತಿದ್ರೆ, ಇಲ್ಲ ಮೊದಲು ಮಾಡಿಲ್ಲ ಆಗಲ್ಲ, ಸಮಸ್ಯೆ ಏನಿದೆ, ಏನು ಸಮಸ್ಯೆ ಇದೆ, ಮೊದಲು ಮಾಡಬಹುದು ಆಮೇಲೆ ಮಾಡಬಹುದು. 4 ತಿಂಗಳು ಅಷ್ಟೇ ಇರೋದು ಅಷ್ಟೇ, ನಮ್ಗೆ ಗೊತ್ತಿಲ್ಲದಕ್ಕೆ ಇಷ್ಟ ತಪ್ಪುಗಳಾಗಬಹುದು. ಒಂದ್ ಕಡೆಗೆ ರಥ ತಪ್ಪಿತ್ತು, ಇನ್ನೊಂದ್ ಕಡೆಗೆ ಆಚಾರ ವಿಚಾರ ತಪ್ಪಿತ್ತು ಎಂದು ಹಾಗೆ ಮಾಡೋ. ಆ ತಪ್ಪು ಏನಾಗುತ್ತೆ ಗೊತ್ತಾ, ಅವ್ರ ಮೇಲೆ ಅಫೆಕ್ಟ್ ಆಗುತ್ತೆ, ದಂಪತಿಗಳ ಮೇಲೆ ಪರಿಣಾಮ ಆಗುತ್ತೆ, ಆ ಗುಡ್ಡವನ್ನ ಪರಿಣಾಮ ಫಲಿತಾಂಶ ಅದರರ್ಥಕವಾಗುತ್ತೆ ಎಂದು ಯಶಸ್ವಿ ಆಗೋದಿಲ್ಲ. ಚಾತುರ್ಮಾಸ ಮಹಾತ್ಮೆಯಲ್ಲಿ ಹೇಳ್ತಾರೆ ಬಾಲಾದೇವರು, ಅದು ಅನೂರ್ಜಿತವಾಗುತ್ತೆ ಅಂತ ಹೇಳಿ. ಅನೂರ್ಜಿತ ನಾವು ಒಂದು ಹಾಲಿಡೇ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂದ್ರೆ ಇನ್ವಾಲಿಡ್ ರಿಜಿಸ್ಟ್ರೇಷನ್, ಅಧಿಕೃತವಾಗಿ ಆಗೋದು ಸಾಧ್ಯನೇ ಇಲ್ಲ. ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೂ ಚಾತುರ್ಮಾಸ ವ್ರತ ಬಹಳ ಮುಖ್ಯ. ರಾತ್ರಿ ಅವರದ ಕಾಲದೊಳಗೆ ಉತ್ಸವಗಳ ದೊಡ್ಡದಾಗಿ ಮಾಡಿ ಅಂತ ಹೇಳಿದ್ರೆ, ತುಂಬಾ ಒಬ್ಬರೇ ಮಾಡಿ ರಾತ್ರಿ ಮಾಡಲ್ಲ, ತುಂಬಾ ಜನ ಸೇರಿ ಮಾಡಬೇಕು. ಅನಂ ಸಜ್ಜನ ಸಂಗತಿ, ತುಂಬಾ ಜನ ಸೇರಿ ಮಾಡಬೇಕು. ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದು ಕೂಡ ಎಲ್ಲರೂ ಇನ್ವಾಲ್ವ್ ಆಗಿ ಅಂತ ಹೇಳಿದ್ರೆ, ಏನಾದ್ರು ಒಂದು ಕೈ ಬತ್ತಿ ಹತ್ತಿ ಬತ್ತಿ ಆದ್ರೆ ಹಾಕಿದ್ದಾರೆ, ಹೂ ತಂದೆ ಇನ್ವಾಲ್ವ್ ಆಗಿ ಅಂತ ಹೂ ಏನೋ ಒಂದು ಸ್ವಲ್ಪ ಸೇರಬೇಕು, ನಮ್ಮದು ಒಂದು ಕಾಣಿಕೆ ಇದೆ ಅಂತ ಆಗಬೇಕು. ರಾತ್ರಿ ಅವರ ಕಾರ್ಯದೊಳಗೆ ನಮ್ದು ಏನೋ ಒಂಚೂರು ಕಾಣಿಕೆ ಇದೆ ಅಂತ ಭಾಗವಹಿಸಿಬಿಟ್ರೆ ಬಹಳ ಸಿದ್ಧಿ ಬರುತ್ತೆ ಅಂತ ಹೇಳಿ. ಮಂಗಳಾರತಿ ಬತ್ತಿ ತರಬಹುದು, ಹೂ ಬತ್ತಿ ತರಬಹುದು, ಯಾವುದೋ ಒಂದು ಮಂತ್ರ ಹಣ್ಣೆ ತರಬಹುದು, ತಂದು ಇನ್ವಾಲ್ವ್ ಆಗಿ ಅದರಲ್ಲಿ. ಆ ರೀತಿ ಮಾಡಿದರೆ ರಾಜಸೂಯಾಗ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದ. ಇದು ಭಾರಿ ವಿಶೇಷ. ಬ್ರಾಹ್ಮಣರ ರಾಜಸೂಯಾಗ ಇಲ್ಲ, ಕ್ಷತ್ರಿಯರು ಮಾಡ್ಬೇಕಷ್ಟೇ ಇದೆ. ಬ್ರಾಹ್ಮಣ ರಾಜಸೂಯ ಯಾವುದು ಅಂತ ಕೇಳಿ, ರಾಜಸೂಯ ಅಂದ್ರೆ ಲಕ್ಷಾಂತರ ಬ್ರಾಹ್ಮಣರಿಗೆ ಗಾತ್ರಿ ಹವನ ಮಾಡಿದರೆ ರಾಜಸೂಯ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಪಂಚರಾತ್ರದಲ್ಲಿ ಹೇಳ್ತಾರೆ. ಧರ್ಮಾಸ ವನಭೋಜನದಲ್ಲಿ ಹೇಳಬೇಕಾದ್ರೆ ಅಷ್ಟು ಪುಣ್ಯ ಬರ, ರಾಜಸೂಯ ಮಾಡೋಷ್ಟು ಪುಣ್ಯ ಕೊಡೋದ್ರ ಸಾಮಾನ್ಯವಲ್ಲ. ರಾಜಸೂಯ ಮಾಡಿದವರು ಸಮ್ರಾಟನಾಗ್ತಾನೆ, ಇಲ್ಲಿ ವಿದ್ವತ್ ಚಕ್ರವರ್ತಿ ಆಗ್ತಾನೆ ಅಂತ ಹಿರಿಮೆ ಬರುತ್ತೆ ಅನ್ನೋದ್ರ ವೈಶಿಷ್ಟ್ಯ. ಮಾಡಿ ವೈಭವದಿಂದ ವಾಜ್ಯಾರಿಗಳ ಮೂಲಕ ಮಾಡಿ ವರದಲ್ಲಿ ಮಾಡಿ ಧಾತ್ರಿ ಎಂದ್ರೆ ಸಾಕ್ಷಾತ್ ನಾರಾಯಣ ಸನ್ನಿಧಾನ, ತುಳಸಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಸನ್ನಿಧಾನ. ಅವರಿಬ್ಬರ ಯೋಗವೇ ಧಾತ್ರಿ ಅವರ ದೊಡ್ಡ ಒಂದು ತತ್ವ. ಅದು ಬರೀ ತುಳಸಿ ಇದ್ರೂ ಅಲ್ಲ, ಬರೀ ಧಾತ್ರಿ ಬರೀ ತುಳಸಿ ಯಾವಾಗಲೂ ಇರಬಹುದು, ಧಾತ್ರಿ ಅವಳ ಪಾತ್ರ ತುಳಸಿ ಧಾತ್ರಿ ಎರಡು ಸೇರಿದ್ರು ಆಗ ಮಾತ್ರ ಭಾರಿ ವಿಶೇಷ. ಆ ದೃಷ್ಟಿಯಿಂದ ಅದು ನಡೆಸೋದೇ ಭಾರಿ ಪುಣ್ಯ. ಬೆಂಗಳೂರಂತ ಊರಿನೊಳಗೆ ಇವತ್ತು ವರ ಹುಡ್ಕೊಂಡು ಹೋಗೋದು ಅಂದ್ರೆ ಸಾಧ್ಯನೇ ಇಲ್ಲ. ವರ ಹುಡ್ಕೋದು ಇಬ್ಬಾದಿರು ತಿಂಗಳು, ಅದ್ರ ಅದರಲ್ಲೂ ಒಂದು ಸಿಗುತ್ತೆ ಅಂದ್ರೆ ಆಶ್ಚರ್ಯ. ವರ ಇದೆ ಬೆಂಗಳೂರ ಇದೆ ಅಂತ ಸುತ್ತ ನೋಡಿ ಯಾವ ಊರಲ್ಲಿ ಕಾಣಿಸ್ತದೆ. ನಿರ್ಜನ ಬಸ್ಸು ಜಗಾಟೆ ಇದೇನೂ ಇಲ್ಲ, ಬಟ್ ಬೆಟ್ಟದ ಮೇಲೆ ಇದೆ. ಈ ಬೆಟ್ಟ ಅಂತ ಈ ಕುತ್ತೋಟ ಗೊತ್ತಾಗುತ್ತೆ, ಬೆಂಗಳೂರಲ್ಲಿ ಗೊತ್ತಾಗುತ್ತೆ. ಬೆಟ್ಟ ಎದ್ದು ಸುತ್ತ ಚಿಕ್ಕ ಬೆಟ್ಟದ ಮೇಲೆ ಇಲ್ಲಿ ಶ್ರೀನಿವಾಸ ದೇವರು ಬೆಟ್ಟದ ಮೇಲೆ ಇರ್ತಾರೆ. ಇಲ್ಲಿ ಶ್ರೀನಿವಾಸ ದೇವರು ವಲ್ಲಭರಾಯ ಅಂದ್ರೆ ಬೇರೆ ಯಾರೋ ಅಲ್ಲ, ಲಕ್ಷ್ಮೀ ವಲ್ಲಭರಾಯ ವಸಂತ ವಲ್ಲಭರಾಯ ಸಾಕ್ಷಾತ್ ಶ್ರೀನಿವಾಸ ದೇವರು. ಇದೆ ಮಾಂಡವ ಮನೆಗಳು ಬಂದ ಜಾಗ ಅಂತ ಹೇಳ್ತಾರೆ. ಮಾಂಡವ ಮನೆಗಳು ಬಂದು ಇಲ್ಲಿ ವಾಸ ಮಾಡಿದ್ರು, ತಪಸ್ಸು ಮಾಡಿದ್ರು. ಸುತ್ತ ಐದು ತೀರ್ಥ ಇದೆ ಅಂತಿದ್ರು, ಸುತ್ತ ಚಕ್ರತೀರ್ಥ ಶಂಖತೀರ್ಥ ಅಲ್ಲ ಐದು ತೀರ್ಥ ಇದೆ, ಮತ್ತು ಮೂರು ತೀರ್ಥ ಅವ್ರು ಎರಡು ತೀರ್ಥ ಮೂರು ತೀರ್ಥ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಮುಂದೆ ದೊಡ್ಡ ಕೆರೆ ಕಾಣುತ್ತಲ್ಲ, ದೊಡ್ಡ ತೀರ್ಥ ಅದು. ಇಲ್ಲಿನ ನೋಡಿ ಗೊತ್ತಾಗುತ್ತೆ ದೊಡ್ಡದಿದೆ ಅಂತ ಗೊತ್ತಾಗಲ್ಲ, ದೊಡ್ಡ ತೀರ್ಥ ಅದು. ಇಂಥ ತೀರ್ಥ ಕ್ಷೇತ್ರ ಅಂತ ಅದಕ್ಕೆ ಕರೆಯೋದು, ತೀರ್ಥ ಕ್ಷೇತ್ರ ಗುರಿಗಳ ವಾಸ. ಅದು ಪವಿತ್ರವಾದ ಹತ್ತಿರ ಅಂದ್ರೆ ದೊಡ್ಡ ಭಾಗ್ಯ. ಹಿಂದಿನ ಕಾಲಕ್ಕೆ ಅಂದ್ರೆ ವೈಷ್ಣವರೆಲ್ಲ ಬಂದು ಧಾತ್ರಿಯವನ ಮಾಡಿದ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಧಾತ್ರಿಗಳ ಹಾಗೂ ಇದೆ ಇವತ್ತು ತುಂಬಾ ಜನ ಬಂದು ಧಾತ್ರಿಯವನ್ನು ಮಾಡಿದಂತಹ ಸ್ಥಳ ಪವಿತ್ರವಾದ ಸ್ಥಳ. ಅನೇಕ ವರ್ಷಗಳಿಂದ ಯಾರು ಬಂದಿರಬೇಕೋ ಗೊತ್ತಿಲ್ಲ, ಇದಕ್ಕಂತೂ ಬಹಳ ಯೋಗ ಬಂದಿದೆ. ಅದು ದೊಡ್ಡ ಯೋಗ. ಸಾಕ್ಷಾತ್ ಶ್ರೀನಿವಾಸ ದೇವರ ಸನ್ನಿಧಾನದಲ್ಲಿ ಮಾಂಡವ್ಯಗಳಂತಹ ಮಹಾನುಭಾವರು ತಪಸ್ಸು ಮಾಡಿದ ಸ್ಥಳದೊಳಗೆ ಧಾತ್ರಿಯವನ ಮಾಡೋದು ಅಂತ ಹೇಳಿದ್ರೆ ದೊಡ್ಡ ಯೋಗ. ಆನಂದ ತೀರ್ಥವರದೇ ದಾರವಾರಣ್ಯ ಪಾವಗೆ ಪ್ರಾಣದಾಯಿನಿ ಸರ್ವೇಶಿ ಶ್ರೀನಿವಾಸೇ ಅಷ್ಟು ಭೀಮನ. ಬದರಾಜ ಸ್ವಾಮಿಗಳು ಶ್ರೀನಿವಾಸನ ಒಡನೆ ಮಾಡ್ತಾರೆ. ಶ್ರೀನಿವಾಸನ ಮನಸ್ಸು ಎಲ್ಲ ನೆಲೆಸಿರಲಿ ಅಂತ ಬೇಡ್ಕೊತಾ ಇದೆ. ಅದೇ ಇಂಥ ಕಾರ್ಯಕ್ರಮ ಮಾಡಿದ್ರೆ ದೇವರ ಹತ್ರ ಮನಸ್ಸು ಹೋಗಬೇಕು ಅಂದ್ರೆ ಸಾಧ್ಯ. ಸದನ ಬಹುಲೋಕ ವಿಚಿಂತನೆಯ ಪ್ರಬಣ ಭೂ ಮಾನಸ ವಿಷಯವರೆ ಎಲ್ಲಾ ವಿಷಯಗಳಿಂದ ದೂರ ಆಗಿರುತ್ತೆ. ಮನಸ್ಸನ್ನ ದೇವರಲ್ಲಿ ಹಾಕೋದೇ ದೊಡ್ಡ ಒಂದು ಸಿದ್ಧಾಂತ. ಆಗಲ್ಲ ಜೀವನ ಸಾರ್ಥಕ ಅಂತ ಹೇಳ್ತಾ ದೂರವಾದ ಕೂಡ ಮತ್ತೆ ಇಲ್ಲಿ ಜಾಗರಾಸ್ಯವನ್ನು ಮಾಡಿದ ಕೃಷ್ಣ ಒಪ್ಪಿಸಿಬಿಟ್ಟು ದೇವರೇ ಮುಂದಿನ ದೇವಿಗ್ರಹವಾಗಿ ಮಾಡಿಸುವ ಸಂಕಲ್ಪವನ್ನು ಮಾಡಿಬಿಟ್ರೆ ಆಗ ಜಾತ್ರಮಾಸ್ಯ ವ್ರತ ಬಹಳ ಸಾರ್ಥಕವಾಗ್ತದೆ. ಈ ಸತಿ ಜಾತ್ರಮಾಸ್ಯ ವ್ರತ ಬಹಳ ವಿಶೇಷ, ಎಲ್ಲರಿಗೂ ಬಹಳ ಇದಾಗಿದೆ. ಐದು ತಿಂಗಳು ವ್ರತ, ನಾಲ್ಕು ತಿಂಗಳಾಗಿಲ್ಲ ಈ ಸಲ, ಐದು ತಿಂಗಳು ವ್ರತ ಆಗಿರೋದ್ರಿಂದ ಎಲ್ಲರೂ ಕೂಡ ಹಬ್ಬ ಮುಗಿದು ಅನ್ನೋಷ್ಟು ಮಟ್ಟಿಗೆ ಆಗಬಹುದು. ದೊಡ್ಡ ಯಜ್ಞ, ದೊಡ್ಡ ಯಜ್ಞ ಯಾವಾಗ ದೊಡ್ಡದನ್ನ ಯಜ್ಞ ಅಂತ ಕರೀತಾರೆ. ದೀರ್ಘ ಆಯ್ತಲ್ಲ ಯಜ್ಞನೇ ಆಯ್ತು, ದೊಡ್ಡ ಯಜ್ಞ ಆಗಿದೆ. ಒಳ್ಳೆ ಅದು ಶನಿವಾರವಾಗಿದ್ದು ಭಾರಿ ವಿಶೇಷ ಇದೆ. ಶನಿವಾರವಾಗಿ ಧಾತ್ರಿ ಅವರ ಮಂಗಳವಾರ ಶುಕ್ರವಾರ ಭಾನುವಾರ ಮಾಡಬಾರ ಕೆಟ್ಟೋದನ್ನ ಮಳೆ ಕೊಡ್ತಾರೆ. ಮಂಗಳವಾರ ಶುಕ್ರವಾರ ಭಾನುವಾರ ಧಾತ್ರಿಯವರು ನಿಷಿದ್ಧ. ಹುಣ್ಣಿಮೆ ಭಾರಿ ಶ್ರೇಷ್ಠ, ಅದನ್ನ ಇದಾಯ್ತಲ್ಲ ಶುಕ್ರವಾರ ಆಚರಣೆ ಮಾಡಿ ಬರ್ತಿರ್ಲಿಲ್ಲ. ಆದ್ರಿಂದ ಪಂಚಮಿ ಒಳಗೆ ಮತ್ತೆ ಮಾಡಬಹುದು. ಶನಿವಾರ ಶನಿವಾರದಲ್ಲಿ ಶನಿವಾರಕ್ಕೂ ಬಹಳ ಸಂಬಂಧ ಇರೋದ್ರಿಂದ ಶನಿವಾರ ದೇವರ ಶನಿವಾರ ಮೇಲೆ ಬಂದ ದೊಡ್ಡ ಯೋಗ. ಆ ದೃಷ್ಟಿಯಿಂದ ಕೂಡ ದೇವರೇ ಮನಸ್ಸಿಗೆ ಬಂದಿದೆ, ದೇವರು ಸ್ವೀಕಾರ ಮಾಡಿ ಎಲ್ಲ ರೀತಿಯಾದ ಕಲ್ಯಾಣವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಇನ್ನು ಸ್ವಲ್ಪ ಹೊತ್ತಿಗೆನೆ ನೈವೇದ್ಯ ತೀರ್ಥಪ್ರಸಾದ ಗೊತ್ತಿರಲ್ಲ, ಕಾರ್ಯಕ್ರಮ ಮುಗಿದಿದೆ. ಆದ್ದರಿಂದ ಹೆಚ್ಚೊತ್ತಾಗೋದಿಲ್ಲ, ಎಲ್ಲ ಬಂದವರನ್ನು ತೀರ್ಥಪ್ರಸಾದ ತಗೊಂಡೇ ಹೋಗ್ಬೇಕು ಹೊರತು ಹಾಗೆ ಯಾರು ಹೋಗಬಾರದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶ್ರೀ ಕೃಷ್ಣಾರ್ಪಣ ವಸ್ತುಸಾರ್ಪಣೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದೋಚ ಮಹಂತೇನ ಪ್ರಿಯತಾಂ ಕಮಲಾ. ಇದು ಯೋಚ ದೂರ ಹೋಗಬೇಡ.